వ్యాసాయ ద్వేషాయ గుణరాశయే విద్యాయ శుద్ధ విద్యాయ మధ్వాయ చ నమో నమః. ನಮ್ಮ ಪೂಜ್ಯ ಶ್ರೀಪಾದಂಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಿನ್ನೆ ದಿವಸದಲ್ಲಿ ಏನು ರಾಜರ ಒಂದು ಲಕ್ಷ್ಮೀ ಶೋಭಾನೆ ಎಂಬತಕ್ಕಂಥ ಪದದ ಪಲ್ಲವಿಯ ವಿಚಾರವನ್ನ ವಿಚಾರ ಮಾಡ್ತಾ ಇದ್ದು, ಅದನ್ನು ಮುಂದುವರೆಸುತ್ತಾ ಶೋಭಾನವೆಲ್ಲಿದೆ ಸುರರುಳು ಸುಭಗನಿಗೆ ಎನ್ನುವ ಮೊದಲ ಸಾಲಿನಲ್ಲಿ ಅವನನ್ನು ಸುಭಗ ಎಂಬುದಾಗಿ ತಾವು ಕರೆದಿದ್ದಾರೆ. ಹಣ ಇದ್ದವನನ್ನು ಹಣವಂತ, ಗುಣ ಇದ್ದವನನ್ನ ಗುಣವಂತ ಎಂಬುದಾಗಿ ಕರೆಯುವಂತೆ ಯಾರ ಹತ್ತಿರದಲ್ಲಿ ಭಗ ಇರ್ತದೋ ಅವನು ಭಗವಂತ. ಭಗ ಅಂದ್ರೆ ಏನು? ಐಶ್ವರ್ಯಸ್ಯ ವೀರ್ಯಸ್ಯ ಸಮಗ್ರಸ್ಯ ಯಶಸ್ಸು ಸ್ತ್ರೀಯ ಜ್ಞಾನ ವಿಜ್ಞಾನ ಯಸ್ತೈವ ಸಣ್ಣ ಭಗ ಇದೀರಣ. ಅವನಲ್ಲಿ ಐಶ್ವರ್ಯ ಇರಬೇಕು, ಯಶಸ್ಸು ಇರಬೇಕು, ಕೀರ್ತಿ ಇರಬೇಕು, ಸೌಂದರ್ಯ ಇರಬೇಕು, ಎಲ್ಲವೂ ಇರಬೇಕು. ಎಲ್ಲವುಗಳ ಸಮೂಹಕ್ಕೆ ಭಗ ಅಂತಾರೆ. ಹೇಗಿರಬೇಕು? ಇವತ್ತಿದ್ದ ನಾಳೆ ಹೋಗುವಂತದ್ದಲ್ಲ, ಸಮೀಚೀನವಾಗಿರಬೇಕು. ಇಂದು ಇರಬೇಕು, ಮುಂದೆ ಇರಬೇಕು, ಎಂದೆಂದೂ ಇರಬೇಕು. ನಮಗೆ ಇವತ್ತು 25ನೇ ವರ್ಷದಲ್ಲಿ ಇರ್ತಕ್ಕಂಥ ಸೌಂದರ್ಯ 75ನೇ ವರ್ಷಕ್ಕೆ ಬರೋದಿಲ್ಲ. ಆದರೆ ಭಗವಂತನಿಗೆ ಹಾಗಲ್ಲ. ಎಂದೆಂದೂ ಸಹ 16 ವರ್ಷದ ಬಾಲಕನಂತೆಯೇ ಇರ್ತಕ್ಕಂಥವನಾಗಿರ್ತಾನೆ ಅವನು. ಆದ್ದರಿಂದ ಅವನ ಒಂದು ಲಕ್ಷ್ಮೀದೇವಿ ವಕ್ಷಸ್ಥಳದಲ್ಲಿ ಇರ್ತಕ್ಕಂಥವಳು ಅವನಿಗೆ. ಆದ್ದರಿಂದ ಅವನು ಎಂದೆಂದಿಗೂ ಸರ್ವೋತ್ತಮನೇ. ಈ ಕಲ್ಪದಲ್ಲಿ ಶ್ರೀಹರಿ ಸರ್ವೋತ್ತಮ, ಮುಂದಿನ ಕಲ್ಪದಲ್ಲಿ ಹರ ಸರ್ವೋತ್ತಮ ಅಂತ ಬರೋದಿಲ್ಲ ಎಲ್ಲೋ ಕಡೆ. ಎಲ್ಲ ಕಲ್ಪದಲ್ಲಿಯೂ ಅವನು ಸರ್ವೋತ್ತಮವಾಗಿಯೇ ಇರ್ತಾನೆ. ಆದ್ದರಿಂದ ಸುರರೋಳು ಸುಭಗ, ಸುರರು ಬೇರೆ, ಸುಭಗ ಪರಮಾತ್ಮ ಬೇರೆ. ಎಲ್ಲರೂ ಪರಮಾತ್ಮನ ಅಧೀನದಲ್ಲಿದ್ದಾರೆ. ಸ್ವತಂತ್ರ ಅಸ್ವತಂತ್ರಕ್ಕೆ ದುರಿತಂ ತತ್ವ ವಿಷಯದೇ. ಸ್ವತಂತ್ರವು ಭಗವಾನ್ ವಿಷ್ಣು, ಭಾವಾಭಾವ ವಿವೇಕನಂತ. ಅವರೊಬ್ಬನೇ ಸರ್ವತಂತ್ರ ಸ್ವತಂತ್ರ, ಮಿಕ್ಕವರೆಲ್ಲ ಅವನ ಅಧೀನರು ಎಂಬತಕ್ಕಂತ ಒಂದು ವಿಚಾರವನ್ನು ನಿನ್ನೆ ದಿವಸ ನೋಡಿದ್ರದಲ್ಲ. ಮತ್ತೆ ಶುಭನಿಗೆ ಆ ಸುರರೋಳು ಸುಭಗ ಆಗಬೇಕಾದ್ರೆ ಸುರರು ಬೇರೆ, ಅವನು ಬೇರೆ ಎಂಬುದಾಗಿ ಹೇಳಿದಂತಹ ಕಾಲದಲ್ಲಿ ತಾರತಮ್ಯ ವಿಚಾರವನ್ನು ಬಂತು. ಇದು ಸುಗುಣನಿಗೆ ಎಂಬತಕ್ಕಂಥ ವಿಚಾರವನ್ನು ಎರಡನೇ ಕಾಲದಲ್ಲಿಟ್ಟು ಶೋಭಾನಿಗೆ ಸುಗುಣನಿಗೆ ನಿರ್ಗುಣವಾದ ಎಂಬತಕ್ಕಂಥದ್ದೊಂದಿದೆ. ಆ ನಿರ್ಗುಣವಾದವನ್ನು ಹೊರಹಾಕುವುದಕ್ಕೋಸ್ಕರವಾಗಿ ಅವನನ್ನು ಸುಗುಣ ಎಂಬುದಾಗಿ ತರದರು ಎಂಬತಕ್ಕಂಥ ವಿಚಾರವನ್ನು ಸಹ ನಿನ್ನೆ ನೋಡಿದರು. ಇದು ತ್ರಿವಿಕ್ರಮರಾಯನಿಗೆ ಎಂದು ಮೂರನೇ ಕಾಲದಲ್ಲಿಟ್ಟು ಶೋಭಾನವೆಂದಿದೆ ತ್ರಿವಿಕ್ರಮರಾಯನಿಗೆ ನಿರ್ಗುಣವಾದವನ್ನು ಹೊಡೆದು ಹಾಕುವುದಕ್ಕೆ ಸುಗುಣ ಎಂಬತಕ್ಕಂಥ ಪದವನ್ನು ಇಟ್ಟರೆ ನಿರಾಕಾರವಾದ ಹೊರಲಾಗುವುದಕ್ಕೆ ತ್ರಿವಿಕ್ರಮ ಎಂಬತಕ್ಕಂಥ ಪದವನ್ನು ಇಟ್ಟಿದ್ದಾರೆ. ಮೂರು ಲೋಕಗಳೆಲ್ಲ ವ್ಯಾಪಿಸಿರ್ತಕ್ಕಂಥ ಒಂದು ಸ್ವರ್ಗ ಮತ್ತೆ ಪಾತಾಳಗಳನ್ನ, ಮೂರು ಧಾಮ ದೇಶದೀಪ ಅನಂತಾಸನ ವೈಕುಂಠಗಳಲ್ಲಿ ವಿರಾಜಮಾನನಾಗಿ ಇರ್ತಕ್ಕಂಥವನು ಇವನು. ಆದ್ದರಿಂದ ಇವನು ತ್ರಿವಿಕ್ರಮನಾಗಿರ್ತಕ್ಕಂಥವನು. ಋಗ್ವೇದ ಯಜುರ್ವೇದ ಸಾಮವೇದಗಳಿಂದ ಸುಖಿಪಾಚಿಯನಾಗಿರ್ತಕ್ಕಂಥವನು ಇವನು. ಅಷ್ಟೇ ಅಲ್ಲ, ಇವನೇನು ಮೂರು ಲೋಕವನ್ನು 14 ಲೋಕವನ್ನ ತಾನು ಅರಿತಕ್ಕಂಥವನಾದ್ದರಿಂದ ವಾಮನನಾಗಿ ಬಂದ, ತ್ರಿವಿಕ್ರಮನಾಗಿ ಬೆಳೆದ ಎಂಬತಕ್ಕಂಥ ವಿಚಾರವನ್ನು ನಾವು ನೋಡಿದ್ವಿ ನಿನ್ನೆ ದಿವಸ. ಆದ್ದರಿಂದ ಕಾಲ ತೊಳೆದವನಂಬ ನಿನ್ನೆ ಅಲ್ಲಿ ನಿಂತಿದ್ದೆ. ಕಾಲ ತೊಳೆದವನಂಬ ತೊಳೆದುಕೊಂಡವನಂಬ ಮೌಲಿಯ ಮೇಲೆ ಜನವ ಧರಿಸಿದವನಂಬ ಪಾಲಿಸುವ ಪ್ರಭುವಂಬ ಕೊಡುವ ತಳವಾರನೊಬ್ಬ ಮೂರ್ಲೋಕವರಿಗೆ ಪುಟ್ಟಿಸಿದ ಪಿತನೊಬ್ಬ ಆಲೋಚನೆಯಲ್ಲಿ ಬಂದವರಿಗೆ ಸಂಶಯವಿಲ್ಲ ಮಾಲೆಯನ್ನು ಮಹಲಕ್ಕೆ ಹಯವದನಗಿತ್ತಳಾಗ ಎಂಬುದಾಗಿ ಹೇಳಿದ್ರು. ಕಾಲ ತೊಳೆದವನೊಬ್ಬ ತೊಳೆದುಕೊಂಡವನೊಬ್ಬ ಮೌಲಿಯ ಮೇಲೆ ಜನವ ಧರಿಸಿದವನೊಬ್ಬ ವಾಮನನಾಗಿ ಬಂದಾಗ ಬಲಿಚಕ್ರವರ್ತಿ ಮೂರು ಅವರನ್ನ ಮೂರು ಪಾದ ಭೂಮಿಯನ್ನು ಕೇಳಿ ಮೂರು ಲೋಕವನ್ನ ಅಲಗ ಎಂಬುದಾಗಿ ಹೇಳಿದಾಗ ಆ ಬ್ರಹ್ಮಾಂಡದ ಸರ್ಪರಕ್ಕೆ ಹೋಗಿ ಅವನ ಕಾಲು ತಾನು ತಾಕಿದಾಗ ಆ ಸರ್ಪರಿಗೆ ಒಂದು ಗಂಗೆ ಉತ್ಪನ್ನನಾದಳು. ಆ ಗಂಗೆಯಿಂದ ಬ್ರಹ್ಮದೇವರು ಅದನ್ನು ಶೇಖರಣೆಯನ್ನು ಮಾಡಿಕೊಂಡು ಭಗವಂತನ ಪಾದವನ್ನೇ ತೊಳೆದರು. ಕಾಲ ತೊಳೆದವನೊಬ್ಬ ಬ್ರಹ್ಮದೇವರಾದರು, ತೊಳೆದುಕೊಂಡವನೊಬ್ಬ ತ್ರಿವಿಕ್ರಮ ದೇವರಾದರು. ಈ ಒಂದು ಜಲವನ್ನ ಶಿರದ ಮೇಲೆ ಧನ ಮೋಳಿಯ ಮೇಲೆ ಜಲವ ಧರಿಸಿದವನೊಬ್ಬ ರುದ್ರದೇವರಾದರು. ಇವರು ಮೂರು ಸರ್ವೋತ್ತಮ ಯಾರು? ನಾ ಯಾರ ಕಾಲ ಅಂದ್ರೆ ಅವ್ರ ಕಾಲ ತೊಳೆಯಲ್ಲ, ಯಾರಿಗಂದ್ರೆ ಅವರು ನಮಸ್ಕಾರ ಮಾಡಲ್ಲ. ನಮಗಿಂತ ಉತ್ತಮರು ಯಾರು ಅಂತ ಹೇಳ್ತಾರೆ ಅವ್ರಿಗೆ ಮಾತ್ರ ನಮಸ್ಕಾರ ಮಾಡ್ತೀವಿ, ಅವರ ಪಾದ ಪೂಜೆ ಮಾಡ್ತೀವಿ. ಇಲ್ಲಿ ಬ್ರಹ್ಮದೇವರು ಕಾಲನ್ನು ತೊಳೆದಿದ್ದಾರೆ ತ್ರಿವಿಕ್ರಮ ದೇವರ ಮೇಲೆ, ಬ್ರಹ್ಮದೇವರಿಗಿಂತ ತ್ರಿವಿಕ್ರಮ ಉತ್ತಮ ಎಂಬತಕ್ಕಂಥ ವಿಚಾರ ಅಲ್ಲೇ ಗೊತ್ತಾಯ್ತು. ಮತ್ತೆ ಈ ಬ್ರಹ್ಮದೇವರು ಮಾಡಿದ ಭಗವಂತನ ಪಾದ ಪೂಜೆಯ ಒಂದು ಜಲವನ್ನ ಭಗವಂತನ ಪಾದೋದಕ ಎಂಬುದಾಗಿ ಹೇಳಿ ರುದ್ರದೇವರು ತಾವು ತಲೆಯ ಮೇಲೆ ಧಾರಣೆಯನ್ನು ಮಾಡಿದ್ದಾರೆ, ಮೌಲಿಯ ಮೇಲೆ ತಾವು ಧಾರಣೆಯನ್ನು ಮಾಡಿದ್ದಾರೆ. ಎಲ್ಲ ಚರಣ ಹೋದಕವ ಪಾವನ ಏನು ಸಚಿವ ಅದರಲ್ಲಿ ಧರಿಸಿದ ಅಂತ ಮತ್ತೊಂದು ಗ್ರಂಥದಲ್ಲಿ ಹೈವಜನರು ಭಗವಂತ ರಾಜನಲ್ಲಿ ನಿಂತು ನಡೆಸ್ತಾನೆ. ಎಲ್ಲ ಚರಣೋದಕವ ಯಾರ ಚರಣೋದಕ ಸಾಕ್ಷಾತ್ ಹೈವಜನರ ಚರಣೋದಕವನ್ನ ಯಾರು ಶಿವನಲ್ಲಿ ಧರಣವಾಗಿದ್ದಂತೆ ಭಗವಂತನ ಚರಣೋದಕಾಂತ ನಾನು ಧರಣೆಯನ್ನು ಮಾಡಿದ್ದೇನಪ್ಪ ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೇನು ಗೊತ್ತಾಗುತ್ತೆ, ಅವನು ಮೂರು ಪಾದಗಳಿಂದ ಅಳದಾದ ಮೇಲೆ ಕಾಲ ಅಂತ ಇರಲೇಬೇಕು. ಪಾದ ಅಂತ ಇದೆ ಅಂತಂದ್ರೆ ತನ್ನ ಎಲ್ಲ ಅಂಗಾಂಗಗಳು ಇದೆ, ಅವನು ಆಕಾರ ಇದೆ ನಿರಾಕಾರವಾದ ಅನ್ನೋದನ್ನು ಹೊರಲಾಕಿಕೊಟ್ಟಿರುವಾಗೆ ವಿಕ್ರಮರಾಯನಿಗೆ ಅನ್ನೋ ಪದವನ್ನು ಮೊದಲಿಗೆ ಮತ್ತೆ ಸುರಪ್ರಿಯನೇ ಅಂತ ಕೊನೆ. ಮತ್ತೆ ಅಷ್ಟೇ ಅಲ್ಲ, ಮೂರು ಲೋಕವನ್ನ ಅಳೆದ ಜಗನ್ಮಿಥ್ಯಾ ಅಂತ ಇನ್ನೊಂದು ಪದವನ್ನು ಹೇಳ್ತಾ ಇದ್ದಾರೆ. ಜಗತ್ತು ಸತ್ಯ ಆಗಿರಬೇಕು, ಸತ್ಯ ಆಗಿರ್ತಕ್ಕಂಥ ಜಗತ್ತನ್ನು ಅಳಿತಾ ಇರೋದು, ಮಿಥ್ಯವಾಗಿರ್ತಕ್ಕಂಥ ಜಗತ್ತನ್ನು ಯಾರು ಅಳಿಯೋದಕ್ಕಾಗೋದಿಲ್ಲ. ತ್ರಿವಿಕ್ರಮ ದೇವರು ಅಳಿದಿದ್ದಾರೆ ಅಂದ ಮೇಲೆ ಅವರು ಸೃಷ್ಟಿ ಮಾಡಿರ್ತಕ್ಕಂಥ ಜಗತ್ತು ಇಡೀ ಬ್ರಹ್ಮಾಂಡ ಅದು ಸತ್ಯವಾಗಿರ್ಲಿಕ್ಕೆ ಬೇಕು, ಮಿಥ್ಯ ಆಗಿಲ್ಲ. ಆದ್ದರಿಂದಲೂ ಸಹ ಆ ಒಂದು ವಿಚಾರವನ್ನು ಸಹ ಅದರಲ್ಲಿ ಅಡಗಿಸಿ ತ್ರಿವಿಕ್ರಮರಾಯನಿಗೆ ಮೂರು ಲೋಕವನ್ನು ವ್ಯಾಪಿಸಿರ್ತಕ್ಕಂಥ ರೂಪ ತ್ರಿವಿಕ್ರಮ ಆಗಿರೋದ್ರಿಂದ ಲೋಕಗಳಲ್ಲಿರೋದು ಸತ್ಯ, ಅದನ್ನು ವ್ಯಾಪಿಸಿರ್ತಕ್ಕಂಥ ಭಗವಂತನೂ ಸತ್ಯ ಎಂಬತಕ್ಕಂಥ ವಿಚಾರವನ್ನು ತಾವು ತಿಳಿಸಿದರು. ಇನ್ನು ಶುಭಾನಾಮಿಗೆ ಸುರಪ್ರಿಯರಿಗೆ, ಸುರಪ್ರಿಯರಿಗೆ ಅಂದ್ರೆ ದೇವತೆಗಳಿಗೆಲ್ಲ ಅತ್ಯಂತ ಪ್ರಿಯ ಎಂಬುದಾಗಿ ತಾವು ಹೇಳಿದ್ರು. ಯಾಕೆ ದೇವತೆಗಳಿಗೆ ಅತಿಪ್ರಿಯ ಎಂಬತಕ್ಕಂಥ ವಿಚಾರವನ್ನು ಹೇಳಿದ್ರೆ, ಇನ್ನೇನು ಸಮುದ್ರ ಮಂಥನವನ್ನು ಮಾಡಿಸಿ ಸಮುದ್ರ ಮಥನವನ್ನು ತಾನು ಮಾಡಿ ಯಾರು ಮಾಡಿದ್ರು ಅಂದ್ರೆ ಏನಪ್ಪ ದೇವತೆಗಳಿದ್ರು, ದೈತ್ಯರಿದ್ರು, ಅನೇಕರು ವಾಸಿಸಿ ಸರ್ಪ ಇತ್ತು ಅಂತಾರೆ, ಎಲ್ಲ ಇದ್ದಿದ್ದಲ್ಲ. ತಾವು ಹೇಳ್ತಾರೆ ನೀವು ಇಬ್ಬರು ಸೇರಿ ಸಮುದ್ರ ಮಥನವನ್ನು ಮಾಡ್ರಿ, ಅಮೃತವನ್ನು ತಂದು ಕೊಡ್ತೇನೆ, ಅದನ್ನ ಅಮೃತ ನಿಮಗೆ ಕೊಡ್ತೇನೆ, ಅದನ್ನು ಕುಡಿಯಿರಿ, ಅಮರರಾಗಿರಿ ಅಂತಂದ್ರು. ಆದ್ರೆ ಆ ನೀರು ಪರ್ವತವನ್ನು ಕಿತ್ತುವುದಕ್ಕೆ ಆಗೋದಿಲ್ಲ ಅವರಿಗೆ, ಅದನ್ನ ಕಿತ್ತಿದವರು ಪರಮಾತ್ಮ. ನಾವು ತಗೊಂಡೋಗ್ತೀವಿ ಸ್ವಾಮಿ ಅಂತ ಎಲ್ಲರೂ ಸಹ ಹೇಳಿದರು, ಆದರೆ ತಗೊಂಡ ತಕ್ಷಣ ಅವ್ರ ಮೈ ಮರಿಬಿತ್ತು. ಮತ್ತೆ ಅದನ್ನು ಎತ್ತಿದವನು ಪರಮಾತ್ಮ, ತಂದು ನೀರಿನಲ್ಲಿ ಸಮುದ್ರದಲ್ಲಿ ಇಟ್ಟವನು ಪರಮಾತ್ಮ, ಅದು ಮುಳುಗಿ ಹೋದಾಗ ಕೂರ್ಮ ರೂಪದಿಂದ ಮೇಲೆ ಎತ್ತಿದವನು ಆ ಪರಮಾತ್ಮ, ಸುರರಲ್ಲಿ ಒಂದೊಂದು ರೂಪದಿಂದ ನಿಂತವನು ಪರಮಾತ್ಮ, ಅಸುರರಲ್ಲಿ ಒಂದೊಂದು ರೂಪದಿಂದ ನಿಂತವನು ಪರಮಾತ್ಮ, ವಾಸುಕಿ ಎಂಬತಕ್ಕಂಥ ಸರ್ಪದಲ್ಲಿ ನಿಂತವನು ಪರಮಾತ್ಮ, ಅಜಿತ ನಾಮಕನಾಗಿ ಪರ್ವತದ ಮೇಲ್ಭಾಗದಲ್ಲಿ ನಿಂತುಕೊಂಡು ಇಡೀ ಪರ್ವತಾದ್ಯಂತ ವ್ಯಾಪಿಸಿದ ರೂಪ ಒಂದು ಅಜಿತ ನಾಮಕನಾಗಿ ನಿಂತವನು ಪರಮಾತ್ಮ, ಕೊನೆಯಲ್ಲಿ ಧನ್ವಂತರಿ ರೂಪದಿಂದ ಅಮೃತವನ್ನ ತಂದವನು ಅದೇ ಪರಮಾತ್ಮ, ಅದನ್ನ ದೈತ್ಯರ ಕೈಗೆ ಸಿಕ್ಕದ ಹಾಗೆ ಕೇವಲ ದೇವತೆಗಳಿಗೆ ಹಂಚುವಂತೆ ಮೋಹಿನಿ ರೂಪದಿಂದ ಹಂಚಿದವನು ಪರಮಾತ್ಮ. ಆದ್ದರಿಂದ ಎಲ್ಲ ಕಾರ್ಯವನ್ನು ಮಾಡಿದವನು ಒಬ್ಬನೇ ಪರಮಾತ್ಮ. ನೋಡೋದಕ್ಕೆ ಎಲ್ಲ ಜನ ಇದ್ರು. ಅದಕ್ಕೆ ನಮ್ಮ ರಾಜರು ಕೊನೆಯವರು ಹೇಳ್ತಾರೆ, ಪಾಲ ಸಾಗರವನ್ನು ನೀಲೇಲಿ ಕರೆಯಾಲು ಏಕವಚನ ಪ್ರಯೋಗ ಮಾಡ್ತಾರೆ. ಇಷ್ಟೆಲ್ಲ ಜನ ಇದ್ರು ಕಡದಾರು ಅಂತ ಹೇಳಬೇಕಾಗಿತ್ತಲ್ಲ ರಾಜರು ಅಂದ್ರೆ ಇಲ್ಲ ಕಡೆಯಾಲು ಅದಕ್ಕೆ ಮಾಡಿದವನು ಭಗವಂತ ಒಬ್ಬನೇ ಎಂಬತಕ್ಕಂಥ ವಿಚಾರ ಇರೋದ್ರಿಂದ ನೀಲೇಲಿ ಕಡೆಯಾಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಾಳು. ಲಕ್ಷ್ಮಿ ಹುಟ್ಟಿದ್ದು ಅಂತ ಹೇಳಿಲ್ಲ, ಉದಿಸಿದರು ಒಂದು. ಅದಕ್ಕಿಂತ ಮುಂಚಿತವಾಗಿ ಅನುಪಲ್ಲವಿಯಲ್ಲಿ ಸಹ ತಾವು ಹೇಳ್ತಾರೆ, ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿ ವಾಹನ ಎರಗುವೆ, ಪಕ್ಷಿ ವಾಹನ ಎರಗುವೆ ಅನ್ನೋದೇ ರಕ್ಷಿಸಲಿ ನಮ್ಮ ವಧುವರರ ಅಂತಂದ್ರು. ದೊಡ್ಡವರನ್ನು ನಾವು ಕರಿಬೇಕಾದ್ರೆ ಯಾವಾದರೂ ಅಪಾರ ಮೂಲಿಗಳಲ್ಲಿ ತರಲಾಗಿ ನಾವು ಸ್ಮರಣೆ ಮಾಡಬೇಕು. ಭಗವಂತನ ಸ್ಮರಣೆ ಹೇಗೆ ಮಾಡಬೇಕು ಅಂತ ಹೇಳಿ ಬಾಲಸಂಸ್ಕೃತದಲ್ಲಿ ಶ್ರೀಮದಾಚಾರ್ಯ ನಮಗೆ ಹೇಳ್ಕೊಟ್ಟಿದ್ದಾರೆ. ನಮಾಮಿ ಕಿಲಾನೀಶ ಕಿಲೀಶಾಕೃಷ್ಟ ಪೀಠವತ್ ವೃತ್ತಮಶ್ರವಣ ಏರ್ಕಾವಂ ಶ್ರೀಪತೆ ಪಾದಪಂಕಜಂ ಅಂತ ಹೇಳಿ ಪಾದದಿಂದಲೇ ಸ್ಮರಣೆ ಮಾಡಿಕೊಂಡು ತಾವು ಹೋಗ್ತಕ್ಕಂಥದ್ದು. ದೊಡ್ಡವರ ಚರಣಗಳಿಗೆ ನಮಸ್ಕಾರ ಅಂತ ಹೇಳಬೇಕು. ಹಾಗೆ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ, ಅದು ಹೇಳೋದ್ರಿಂದ ಏನಾಯ್ತು, ಅವರಿಗೆ ಚರಣ ಇದೆ ಅಂದ್ರೆ ಆಕಾರ ಇದೆ, ಅಲ್ಲೂ ಸಹ ಮತ್ತೆ ನಮಗೆ ಬಂತು. ಚರಣ ಇದೆ ಅಂದ್ಮೇಲೆ ತದ್ವಾರ ಎಲ್ಲ ಅವಯವಗಳು ಇದೆ, ಅವನು ನಿರಾಕಾರನಲ್ಲ ಅನ್ನೋದು ಮತ್ತೆ ಸ್ಪಷ್ಟವಾಯಿತು. ಅವನು ಎಂದೂ ಒಬ್ಬನೇ ಅಲ್ಲ, ಅವನು ಲಕ್ಷ್ಮೀನಾರಾಯಣ. ಮತ್ತೆ ಈ ಶಬ್ದ ಹಾಕುವ ಮೂಲಕವಾಗಿಯೇ ಅವನು ದೋಷ ದೂರ ಅನ್ನೋದನ್ನು ತೋರಿಸಿದ್ದಾರೆ. ಆರಾದ್ರ ದೋಷಗಳು ಯಾರಾದ್ರೂ ದೋಷಗಳು ಇಲ್ಲದೆ ಇರ್ತಕ್ಕಂಥವನು, ಅವನು ಗುಣಪೂರ್ಣ ಎಂಬತಕ್ಕಂಥ ವಿಚಾರವನ್ನು ಸಹ ತಿಳಿಸ್ತಾರೆ. ಲಕ್ಷ್ಮೀನಾರಾಯಣನಿಗೆ ನಮಸ್ಕಾರ ಮಾಡಿದ ಕೂಡಲೇ ಯಾರು ನಮಸ್ಕಾರ ಮಾಡಬೇಕು, ವಾಯುದೇವರಿಗೆ ನಮಸ್ಕಾರ ಮಾಡ್ತೇವೆ ಸಾಮಾನ್ಯ. ಆದ್ರೆ ಏನ್ ಹೇಳಿದ್ದೀನಿ, ಪಕ್ಷಿ ವಾಹನ ಎರಗುವೆ, ಪಕ್ಷಿ ವಾಹನ ಎರಗುವೆ ಅನ್ನೋದೇನ ರಕ್ಷಿಸಲಿ ನಮ್ಮ ಮಧುವರೊಂದು. ಹಾಗಾದ್ರೆ ಯಾಕೆ ದೊಡ್ಡವನ್ನ ನೆಲೆಬಿಟ್ಟಲ್ಲ ಅವರು ಎಂಬತಕ್ಕಂಥ ವಿಚಾರ ಹೇಳಿದ್ರೆ, ಪಕ್ಷಿ ವಾಹನ ಎಂಬತಕ್ಕಂಥದ್ದು ನಮ್ಮ ವಾಯುದೇವರಿಗೆ ಉಂಟು. ಯಾಕೆಂದ್ರೆ ವಾಯುವಾಹನ ಅಂತ ಕರೀತಾರೆ ಅವರು ಭಗವಂತನಿಗೆ ವಾಯುವಾಹನ ಎಂದು ಬರೆದಂತು. ಈ ದೇಹದಿಂದ ಭಗವಂತ ಹೋಗಬೇಕಾದ್ರೆ ಒಂದು ಭುಜದ ಮೇಲೆ ಆ ಮುಖ್ಯ ಪ್ರಾಣ ದೇವರು ಪರಮಾತ್ಮನನ್ನ, ಒಂದು ಭುಜದ ಮೇಲೆ ಜೀವಾತ್ಮನನ್ನು ಕೊಡಿಸಿಕೊಂಡು ಹೋಗುತ್ತಾರೆ ಅಂತ ಆಚಾರ್ಯರು ಒಂದು ನಿರ್ಣಯದಲ್ಲಿ ತಾವು ಹೇಳ್ತಕ್ಕಂಥವರಾಗಿದ್ದಾರೆ. ರಾಮಾಯಣದಲ್ಲಿ ಇದನ್ನು ತೋರಿಸಿಯೂ ಇದ್ದಾರೆ. ಹನುಮಂತ ದೇವರು ಒಂದು ಭುಜದ ಮೇಲೆ ರಾಮನನ್ನ, ಒಂದು ಭುಜದ ಮೇಲೆ ಲಕ್ಷ್ಮಣನನ್ನ ಕೂರಿಸಿಕೊಂಡು ತಾವು ಸಾಗರವನ್ನು ದಾಟುತ್ತಾರೆ. ಇದರಲ್ಲಿ ಏನು ಸೂಚನೆ ಕೊಟ್ಟರು, ರಾಮ ಪರಮಾತ್ಮ ಲಕ್ಷ್ಮಣ ಜೀವಾತ್ಮ ಇಬ್ಬರನ್ನು ನಾನೇ ಕರ್ಕೊಂಡು ಹೋಗೋದು ಎಂಬತಕ್ಕಂಥ ಸೂಚನೆಯನ್ನು ಸಹ ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಇವರು ಹೆಂಗಿದ್ದಾರೆ ಅಂತಂದ್ರೆ, ವಾಯುದೇವರು ಗರುಡನಿಗಿಂತ ವೇಗವಾಗಿ ಹಾರಬಲ್ಲವರು. ಅಪಕ್ಷಪಾತಿ ಪುರುಷ ತ್ರಿಲೋಕ್ಯ ಅಭೋಗ ಗೋಪ್ತ ಅಪಗಾಜ ಅಂತ ಹೇಳಿದ್ರಲ್ಲ, ಆ ರೀತಿಯಲ್ಲಿ ಪಕ್ಷಗಳಿಲ್ಲ ಅಂದ್ರೆ ರೆಕ್ಕೆಗಳೇ ಇಲ್ಲದೆ ಹಾರ್ತಾರೆ. ರೆಕ್ಕೆ ಇದ್ದು ಹಾರೋದು ದೊಡ್ಡದಲ್ಲ, ರೆಕ್ಕೆ ಇಲ್ಲದೆ ಹಾರೋದು ದೊಡ್ಡದು. ಸುಂದರಕಾಂಡ ಒಂದು ಕಡೆ ಹೇಳ್ತಾ ಇದ್ದಾಗ ಒಬ್ಬರು ಪ್ರಶ್ನೆ ಮಾಡಿದ್ರು ನಮಗೆ, ಅಲ್ಲ ಸ್ವಾಮಿ ರಾವಣ ಎಷ್ಟೋ ಸತಿ ಲಂಕಾವಾಸಕ್ಕೆ ಹೋಗಿದ್ದಾನೆ ಬಂದಿದ್ದಾನೆ, ಸಮುದ್ರದ ಮೇಲೆ ಹಾರಿದ್ದಾನೆ, ಆದ್ರೆ ಅವನನ್ನು ನೀವು ಲೆಕ್ಕಕ್ಕೆ ತಗೊಂಡಿಲ್ಲ, ಒಂದೇ ಒಂದ್ ಸರ್ತಿ ನಿಮ್ಮ ಹನುಮಂತ ಹಾರಿದ್ದಂತೆ, ಅವನನ್ನು ಮಾತ್ರ ಅಷ್ಟೊಂದು ಸುಂದರಕಾಂಡ ಅಂತ ಹೊಗಳೇ ಹೋಗುತ್ತಿರಲ್ಲ ಯಾಕೆ ಅಂತ ಹೇಳಿ ಒಬ್ರು ಪ್ರಶ್ನೆ ಕೇಳಿದ್ರು. ಹೌದಪ್ಪ, ರಾವಣ ಹೋದ ಬಂದ, ವಿಭೀಷಣ ರಾಮನ ಕಡೆಗೆ ಬಂದು ಬಿಟ್ಟ, ಅನೇಕ ಅಸುರರು ಹೋದರು, ಅವರಲ್ಲಿ ಎಲ್ಲೋಗಿದ್ದಾರೆ ಪುಷ್ಪಕ ವಿಮಾನದಲ್ಲಿ ಹೋಗಿದ್ದಾರೆ, ಹನುಮಂತ ಹಾರಿ ಹೋದಂತ ಹಾರಿ ಹೋದವರಲ್ಲ. ರೆಕ್ಕೆ ಇದ್ದಂತ ಗರುಡ ಹೋಗೋದು ದೊಡ್ಡದಲ್ಲ, ರೆಕ್ಕೆ ಇಲ್ಲದಂತ ಹನುಮಂತ ಹೋಗಿದ್ದು ದೊಡ್ಡದು. ಇವತ್ತು ವಾಯುದೂತ ಸಿಕ್ಕಿದ್ದ ಅನ್ನೋದು ಅವನು ಸಹ ವಾಯುವೇಗವೇ ದೊಡ್ಡದು ಅಂತ ಅವ್ರಿಗೆ ಗೊತ್ತು. ಹಾಗೆ ಅಪಕ್ಷಪಾತಿ ಪುರುಷ ತ್ರಿಲೋಕ್ಯಂ ಅಭೋಗ ಭೋಕ್ತ ಪಥಗಾದ ರಾಜಂ ಅಂತ ಅವರನ್ನೇ ಗೆದ್ದಿರ್ತಕ್ಕಂಥವನು ಇವನು ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳ್ತಾ ಇದ್ದಾರೆ. ಆದ್ದರಿಂದ ಇವರನ್ನ ಪಕ್ಷಿ ಅಂತ ಅನೇಕ ಕಡೆಗಳಲ್ಲಿ ಕಳೆದಿದ್ದಾರೆ. ನಿನ್ನೆಯಿಂದ ನಮ್ಮ ಪುಷ್ಕರಾಚಾರ್ಯರು ಅನೇಕ ಪ್ರವಚನದಲ್ಲಿ ತಿಳಿಸಿದ್ರು, ಗಿಳಿ ಹೆಂಗೆ ಹಾರಾಡ್ತಾ ಇದೆ, ಹರಿನಾಮ ನರಗಿಳಿಯು ಹಾರ ಆಡುತ್ತಿದೆ ನೋಡಿ ಎಂಬತಕ್ಕಂಥ ವಿಚಾರವನ್ನು ತಾವು ತಿಳಿಸಿದ್ರು ನಮಗೆ. ಆದ್ರಿಂದ ವೃಕ್ಷದ ಮೇಲೊಂದು ಸೂಕ್ಷ್ಮದ ಪಕ್ಷಿ, ಪಕ್ಷಿ ನೋಡಲು ಬಂದ ರಾಕ್ಷಸ ಬ್ರಾಹ್ಮಣ ಶಿಕ್ಷೆಯೇ ಮಾಡಿದ ಪುರಂದರ ವಿಫಲ ಅಂತ ಹೇಳಿ ಪುರಂದರದಾಸರ ಒಂದು ಕಡೆಯಲ್ಲಿ ಪಕ್ಷಿ ಅಂತ ಹನುಮಂತದೇವರು ಹೇಳ್ತಾರೆ. ಶಿಕ್ಷಿಪಾ ವೃಕ್ಷದ ಮೇಲೆ ಸೂಕ್ಷ್ಮ ರೂಪದಿಂದ ಪಕ್ಷಿಯ ರೂಪದಿಂದ ಕುಳಿತುಕೊಂಡಿರ್ತಕ್ಕಂಥವನು ಹನುಮಂತ. ಕೆಳಗಡೆಯಲ್ಲಿ ಪಕ್ಷಿಯ ನೋಡಲು ಬಂದ ರಾಕ್ಷಸ ಬ್ರಾಹ್ಮಣ ಪಕ್ಷಿಯಂತೆ ಮುದುಡಿ ಕುಳಿತುಕೊಂಡಿರ್ತಕ್ಕಂಥ ಸೀತಾಕೃತಿ ಆ ಸೀತಾಮನವರನ್ನು ನೋಡೋದಕ್ಕೋಸ್ಕರವಾಗಿ ಯಾರು ಬಂದಿದ್ದಾನೆ, ರಾಕ್ಷಸ ಬ್ರಾಹ್ಮಣ ಪೌರಸ್ತ್ಯ ವಂಶದಲ್ಲಿ ಬಂದಿರತಕ್ಕಂಥ ರಾವಣ ಅವ ಬ್ರಾಹ್ಮಣ ಅವ ಬಂದಿದ್ದಾನೆ ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳ್ತಾ ಇದ್ರು. ಆದ್ದರಿಂದ ಪಕ್ಷಿ ವಾಹನ ಅಂತಂದಾಗ ಅದು ವಾಯುವಾಹನ ಎಂಬುದಾಗಿ ಹೇಳ್ತಕ್ಕಂಥದ್ದು. ಮತ್ತೊಂದು ಪಕ್ಷಿ ವಾಹನ ಎರಗೋವೆ ಅನ್ನೋದು ಏನಂತ ಹೇಳ್ತಾರೆ, ಯಾಕೆ ಹೇಳ್ತಾರೆ ಅಂತಂದ್ರೆ ಅರಸಪ್ಪ ನಾಯಕನ ಮನೆಯಲ್ಲಿ ಒಂದು ಹಾವು ಆ ಒಂದು ಪೇಟದಲ್ಲಿ ಸಿಕ್ಕಿಕೊಂಡು ವರನ ತಲೆಗೆ ಕಚ್ಚಿ ಅವನು ಮೃತನಾಗಿರ್ತಕ್ಕಂಥ ಕಾಲದಲ್ಲಿ ಹಾಡಿದ ಈ ಒಂದು ಲಕ್ಷ್ಮೀ ಶೋಭಾನೆ. ಆದ್ದರಿಂದ ಸರ್ಪದ ದೋಷ ನಿವಾರಣೆಯಾಗಬೇಕು, ಅದಕ್ಕೆ ಗರುಡನನ್ನು ಸಹ ಕರೆಯೋಣ ಅಂತ ಹೇಳಿ ಪಕ್ಷಿ ವಾಹನ ಕರೆಯುವ ವ್ಯವಸ್ಥೆ ಹೇಳುತ್ತಾರೆ. ಒಂದು ಪಕ್ಷಿ ವಾಹನ ಮೊದಲನೆಯದು ಸಾಕ್ಷಾತ್ ನಮ್ಮ ವಾಯುದೇವರಿಗಾದ್ರೆ, ಇನ್ನೊಂದು ಪಕ್ಷಿ ವಾಹನನಾಗಿರ್ತಕ್ಕಂಥದ್ದು ನಮ್ಮ ಶ್ರೀಹರಿ ಎಂಬತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇಂಥವರು ನಮ್ಮ ವಧುವರನ್ನ ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಇದರಲ್ಲಿ ಅನೇಕ ಭಾಗಗಳಿವೆ. ಒಂದು ಪಾಲಸಾಗರವನ್ನು ನೀವೇನೆ ಕರೆಯಾದು, ಇಷ್ಟೆಲ್ಲ ಕಳೆದು ಅಂತ ಹೇಳಿದ್ದಲ್ಲ, ಈಗ ಬಹಳ ಹೀರೆಯಿಂದ ಕಳೆದಂತೆ ಯಾವುದೇ ಆಯಾಸವನ್ನು ಪಟ್ಟುಕೊಳ್ಳದೆ ಅಂತಹ ಲಕ್ಷ್ಮೀದೇವಿ ಬಾಲೆ ಬಹಳ ತೊಂದರೆಗೊಂಡಿದ್ದರು. ಶೇಷಾವಸ್ಥೆ ಅನ್ನೋದು ಅವನೇನಿಲ್ಲ, ಬಾಲೆಯಾಗೇ ಹುಟ್ಟಿದ್ದು ಅಂತ ಹೇಳ್ತಾರೆ. ಅವರ ಅಲಂಕಾರ ವರ್ಣನೆಯನ್ನು ತಾವು ಮಾಡಿಕೊಂಡು ಬರ್ತಾರೆ ಒಂದು ಭಾಗದಲ್ಲಿ, ಯಾಕೆ ಅಂದ್ರೆ ಮುತ್ತೈದೆಯರು ಹೇಗಿರಬೇಕು ಅನ್ನೋದನ್ನು ತೋರಿಸೋದಕ್ಕೆ ಅವರ ಅಲಂಕಾರ ವರ್ಣನೆಗಳು. ಮತ್ತೊಂದು ಭಾಗದಲ್ಲಿ ಲಕ್ಷ್ಮೀದೇವಿ ಬಾಯಿಂದ ಹರಿಸರ್ವೋತ್ಸವಕ್ಕೆ ತಿಳಿಸಬೇಕು, ಅದಕ್ಕೋಸ್ಕರವಾಗಿ ಎಲ್ಲ ದೇವತೆಗಳಲ್ಲಿ ಇರತಕ್ಕಂಥ ಒಂದೊಂದು ದೋಷಗಳನ್ನು ಗುರುತಿಸುವ ಮೂಲಕ. ಯದ್ಯಪಿ ನಮಗೆ ನೋಡಿದರೆ ಬಹಳಷ್ಟು ಎತ್ತರದಲ್ಲಿರ್ತಕ್ಕಂಥ ಅವರ ಕಕ್ಷ ದೇವತೆಗಳ ನಾವು ದೋಷವನ್ನು ಗುರುತಿಸೋದಲ್ಲ. ಆದ್ದರಿಂದ ತಾವು ಹೇಳ್ತಾ ಇದ್ದಾರೆ ಆ ಒಂದು ವಿಶೇಷವಾಗಿರ್ತಕ್ಕಂತಹ ನಮ್ಮ ಪಕ್ಷಿ ವಾಹನ ಗೆಳೆಯುವುದೇ ಅನುಮೀನ ಅಂತ ಹೇಳಿದ್ರಲ್ಲ, ಆಮೇಲೆ ತಾವು ಹೇಳ್ತಾ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ತಾನು ಶೈತ್ರಾವಸ್ಥೆ ಮತ್ತೊಂದಿಲ್ಲ, ಬಾಲೆಯಾಗಿ ಹುಟ್ಟಿದ್ದಾಳೆ, ಆಭರಣಗಳನ್ನು ತೊಟ್ಟುಕೊಂಡು ತಾನು ಬಂದಿರತಕ್ಕಂಥವಳಾಗಿದ್ದಾಳೆ. ಮುತ್ತೈದೆಯರು ಧಾರಣೆ ಮಾಡಬೇಕಾಗಿರ್ತಕ್ಕಂಥ ಆಭರಣಗಳು ಏನು ಹೇಗೆ ಅನ್ನೋದನ್ನು ತಿಳಿದೋದಕ್ಕೋಸ್ಕರವಾಗಿ ಅನೇಕ ಪದ್ಯಗಳಲ್ಲಿ ಅದರ ವರ್ಣನೆಯನ್ನು ತಾವು ಮಾಡ್ತಾರೆ. ರಾಜರು ಇದನ್ನೆಲ್ಲ ವರ್ಣನೆ ಮಾಡಬೇಕಾದ ಒಂದು ಕಂಡ ವಸ್ತುವನ್ನು ವರ್ಣನೆ ಮಾಡುವ ಕಷ್ಟ, ಕಾಣದೇ ಇರತಕ್ಕಂಥ ವಸ್ತುವನ್ನು ವರ್ಣನೆ ಮಾಡೋದು ಹೇಗೆ. ಹಾಗೆ ಲಕ್ಷ್ಮೀ ದೇವಿಯ ವರ್ಣನೆ, ರುಕ್ಮಿಣಿ ಪೂಜೆಯಲ್ಲಿ ರುಕ್ಮಿಣಿ ದೇವಿಯ ವರ್ಣನೆ ಮಾಡಿರೋದನ್ನು ನೋಡಿದರೆ ಅವರು ಸಾಕ್ಷಾತ್ತಾಗಿ ಅವರನ್ನು ನೋಡಿದ್ದಾರೆ ಎಂಬತಕ್ಕಂಥ ವಿಚಾರ ಹೇಳುತ್ತಾರೆ. ಅನೇಕ ಕಂಬು ಕಂಠದ ಸೂತ್ರ ಕಟ್ಟಿದ ಮಂಗಳ ಸೂತ್ರ, ಮಂಗಳ ಸೂತ್ರ ಕಟ್ಟಿಕೊಂಡು ಬಂದಿದ್ದಾಳೆ ಅಂತಂದ್ರೆ ಇವಳು ಸ್ವಯಂವರ ಕನ್ಯಾಗಿ ಬಂದಿರತಕ್ಕಂಥದ್ದು ಆದರೂ ಸಹ ನೋಡೋರ ಕಣ್ಣಿಗೆ, ಆದ್ರೆ ಕನ್ಯಾ ಅಲ್ಲ ಇವಳು. ಯಾಕೆಂದ್ರೆ ಕಂಬು ಕಂಠದ ಸೂತ್ರ ಕಟ್ಟಿದ ಮಂಗಳ ಸೂತ್ರ ಧರಿಸಿದ ಅಲ್ಲ, ಬೇರೆ ಎಲ್ಲ ಆಭರಣಗಳನ್ನು ಧಾರಣೆ ಮಾಡ್ಕೋತೇವೆ, ಆದ್ರೆ ಮಂಗಳ ಸೂತ್ರವನ್ನು ಕಟ್ಟಿಸ್ಕೋಬೇಕು ಅಂತ ಕಟ್ಟಿದ ಮಂಗಳ ಸೂತ್ರ ಎಂಬ ಪದವನ್ನು ಚಿತ್ರ ಹಾಕಿದ್ದಾರೆ ನೋಡ್ರಿ. ಆದ್ರಿಂದ ಅಲ್ಲಿಯೋ ನಿತ್ಯಾವಿಯೋಗಿನಿಯಾಗಿರ್ತಕ್ಕಂಥ ಸಾಕಷ್ಟು ಲಕ್ಷ್ಮೀದೇವಿಯ ವಕ್ಷಸ್ಥಲದಲ್ಲಿ ಇಟ್ಟುಕೊಂಡಿದ್ದಾನೆ ನಮ್ಮ ಸ್ವಾಮಿ ಎಂಬತಕ್ಕಂಥ ವಿಚಾರ ಸಹಕಾರ ಗೊತ್ತಿದೆ. ಆದರೂ ಸಹ ಒಲಿದು ಭಕ್ತರಿಗಾಗಿ ಮದುವೆ ಗಮನಿಸಿಕೊಂಡು ಸುಲಭ ದೇವರ ದೇವ ವಿಜಯ ವಿಠಲ ತಾನು ಎಂಬ ವಿಜಯದಾಸರ ವಾಣಿಯಂತೆ ಭಕ್ತರಿಗೆ ತೋರಿಸೋದಕ್ಕೋಸ್ಕರವಾಗಿ ತಾನು ಬರ್ತಿದ್ದಾರೆ ಎಂಬತಕ್ಕಂಥ ವಿಚಾರ ಒಂದು ಭಾಗದಲ್ಲಿ ತಿಳಿಸ್ತಾರೆ. ಇನ್ನೊಂದು ಭಾಗದಲ್ಲಿ ಎಲ್ಲ ದೇವತೆಗಳು ಕುತ್ಕೊಳ್ತಾರೆ, ಅವರ ಕಡೆಯಲ್ಲಿ ನೋಡ್ತಾ ಆ ಇತ್ತರದ ಸುರರ ಸುತ್ತ ನೋಡುತ್ತಾ ಲಕ್ಷ್ಮಿ ಚಿತ್ತರ ಕೊನೆಯನ್ನು ಸುಂದರಭೂತ ತಾವು ಹೇಳ್ತಾರೆ. ಆ ಕಡೆಯಲ್ಲಿ ಅಸುರರ ಕಡೆಯಲ್ಲಿ ಇತ್ತರದ ಅಸುರರ ನೋಡಿದಂತೆ ಚಿತ್ತವೇ ಕೊಡ್ಲಿಲ್ವಂತೆ. ಯಾಕೆಂದ್ರೆ ಅಕ್ಕಿಯ ರಾಶಿಯಲ್ಲಿರುವ ಕಲ್ಲುಗಳನ್ನು ತೆಗೆಯುತ್ತಾರೆ, ಕಲ್ಲಿನ ರಾಶಿಯಲ್ಲಿ ಏನು ಅಕ್ಕಿ ತೆಗೆಯಕ್ಕೆ ಹೋಗಲ್ಲ. ಬರೀ ದೋಷಗಳಿಂದಲೇ ತುಂಬಿರ್ತಕ್ಕಂಥ ಅಸುರರನ್ನ ಲೆಕ್ಕಕ್ಕೆ ತಗೊಳ್ಳಿಲ್ಲ ಅವರು. ಆದರೆ ಗುಣಗಳಿಂದ ತುಂಬಿರ್ತಕ್ಕಂಥ ದೇವತೆಗಳ ಮಧ್ಯದಲ್ಲಿ ಇರತಕ್ಕಂಥ ಒಂದೊಂದು ದೋಷಗಳನ್ನ ಗುರುತಿದ್ಲು. ಲಕ್ಷ್ಮೀ ದೇವಿಗೆ ಮಾತ್ರ ಅದು ದೋಷಗಳಂತಕ್ಕಂಥ ಮಧ್ಯ ಹೊರತು ನಾವು ಆ ದೇವತೆಗಳಲ್ಲಿ ದೋಷವನ್ನು ಆರೋಪ ಮಾಡೋದಲ್ಲ. ಅದಕ್ಕೆಲ್ಲ ಬೇರೆ ಬೇರೆ ಕಾರಣಗಳು ಇರ್ತಕ್ಕಂಥದ್ದು ಉಂಟು ಎಂಬುದನ್ನು ಹೇಳಿ ಆದರೂ ತಂದ ಯಾರು ಲಕ್ಷ್ಮೀ ದೇವಿ ಜಗದಂಬೆ ಎಲ್ಲ ದೇವತೆಗಳ ತಾಯಿ ತನ್ನ ಮಕ್ಕಳ ಕುಂದ ತಾನೇ ತೇಳುವುದಕ್ಕೆ ಮನ್ನಡಿ ನಾಸಿ ಮಹಾಲಕ್ಷ್ಮಿ ಸರಿ ನಾಮದಿಂದಲೇ ಕರೆಯಾದ್ರೆ ಒಬ್ಬೊಬ್ಬರ ಉನ್ನತ ದೋಷಗಳೆನಿಸಿದಳೊಂದು. ನೀನಿಂತ ತಪ್ಪಾಡಿದ್ಯಾ ನೀನಿಂತ ತಪ್ಪಾಡಿದ್ಯಾ ಅಂತ ತುಂಬಿ ಸಭೆ ಯಾರಿಗಾದ್ರೂ ಹೇಳ್ಬಿಟ್ರೆ ಏನ್ರಿ ಎಂತ ಸಭೆಯಲ್ಲಿ ನೀನು ಅವಮಾನ ಮಾಡ್ಬಿಟ್ರು ಅಂತ ಹೇಳ್ತಾರೆ. ಆದ್ರೆ ಹೆಸರು ಹೇಳದೆ ಅನೇಕ ಜನರು ನೀನು ಮಾಡ್ತಾ ಇದ್ದೀರಿ ಅಂತಂದ್ರೆ ಅವರವರಿಗೆ ಗೊತ್ತಾಗುತ್ತೆ. ಹಾಗೆ ತುಂಬಿದ ಸಭೆಯಲ್ಲಿ ದೇವತೆಗಳ ಸಭೆಯಲ್ಲಿ ಏನೇನು ತಪ್ಪಾಡ್ತಾ ಇದ್ದೀರಿ ಅನ್ನೋದು ಹೇಳ್ತಾ ಕಾಮಾವರ್ಜಿತನೊಬ್ಬ ಕಾಮಿನಿಗೆ ಸೋತದ್ವ ಭಾಮಿನಿಯ ಹಿಂದೆ ಹಾರಿದವ ಇತ್ಯಾದಿಗಳನ್ನೆಲ್ಲ ಹೇಳಿಕೊಂಡು ಬಂದು ಕೊನೆಯಲ್ಲಿ ಕುಂದಲಷ್ಟಿಲ್ಲದ ಮುಕುಂದನೇ ಪರನೆಂದು ಮಾಲೆಯನ್ನು ಹಾಕ್ತಾರಂತೆ. ಮತ್ತೊಂದು ಭಾಗ ಇದರಲ್ಲಿ ಎಲ್ಲ ದೇವತೆಗಳು ಬರ್ತಾರೆ. ಮತ್ತೊಂದು ಭಾಗ ಆ ಭಾಗದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಭಗವಂತ ಕೃಷ್ಣಾವತಾರವನ್ನ ತಾಳಿದಂತ ಕಾಲದಲ್ಲಿ ಅನೇಕ ಲೀಲೆಗಳನ್ನ ತೋರಿಸಿದ್ದಾನೆ. ಆದ್ರೆ ಗೋಪಿ ಸ್ತ್ರೀಯರ ಜೊತೆಯಲ್ಲೆಲ್ಲ ಆಟ ಆಡಿದ್ದಾನಲ್ಲ ಅವನು ಜಾರದಂತೆ ಆಟ ಆಡಿದ್ದಾನಲ್ಲ ಇದು ದೋಷ ಅಲ್ಲ ಅಂದ್ರೆ ಅಲ್ಲ ಅಂದ್ರು. 10 ವರ್ಷದ ಕೆಳಗೆ ಮಕ್ಕಳಾಟಿಕೆಯಲ್ಲಿ ಚಿಕ್ಕ ಸ್ತ್ರೀಯರಿಗೆ ಎರಗುವುದೇ ಎಂಬತಕ್ಕಂಥ ವಿಚಾರ ಕೇಳ್ತಾರೆ. ಅಷ್ಟೇ ಅಲ್ಲ 16,100 ಜನರು ಮದುವೆ ಮಾಡ್ಕೊಂಡ್ರಲ್ರಿ ಎಂಬುದಾಗಿ ಹೇಳಿದ್ರೆ ತಾವು ಹೇಳ್ತಾರೆ ಅಷ್ಟೇ ಅಲ್ಲೋ ಮದುವೆ ಮಾಡ್ಕೊಂಡಿ ಅಷ್ಟೇ ಅಲ್ಲ 8 ಜನ ಸ್ತ್ರೀಯರಲ್ಲಿ ಒಬ್ಬೊಬ್ಬರಲ್ಲಿ 10 ಹೊತ್ತು ಕಲಿಕಾ ಕ್ರಮದಿಂದ 10,600 ಸ್ತ್ರೀಯರಲ್ಲಿ 10 ಹೊತ್ತು ಕಲಿಕಾ ಕ್ರಮದಿಂದ ಪುತ್ರನ ವೀರ್ಯದಲ್ಲಿ ಸೃಷ್ಟಿ ಸೀತವಾದಂತೆ ಅರ್ಥೀಯ ಸೃಷ್ಟಿ ಹರಿದೀರು ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳ್ತಾರೆ. ಲೀಲೆಯಿಂದ ರೋಮ ರೋಮಕ್ಕೆ ಕೋಟಿ ವೃತಂಗಳ ಸೃಜಿಸುವ ಒಂದೊಂದು ರೋಮಕೂಪದಿಂದ ಒಂದೊಂದು ತೋಳವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ನಂದಗೋಕುಲದಲ್ಲಿ ಒಮ್ಮೆ ಕಥೆಯೆಲ್ಲ ನಿಮಗೆ ಗೊತ್ತಿರತಕ್ಕಂಥದ್ದಿದೆ ಅಂತ ಭಗವಂತನಿಗೆ ಇದು ಕೇವಲ ಲೀಲೆ ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಮನ್ನನೇಕೆ ಮೆದ್ದೆ ಎಂಬ ಯಶೋಧೆಗೆ ಸಣ್ಣ ಬಾಯೊಳಗೆ ಜಗಂಗಳ ಕಣ್ಣಾರೆ ತೋರಿದ ನಮ್ಮ ಶ್ರೀಕೃಷ್ಣನ ಘನ್ನತೆ ಬಲ್ಲವರ ಸಲಹಲಿಗೆ ಅವನು ಮಾಡಿದ ಆಟ ಎಲ್ಲ ಬಲ್ಲವರ ಸಲಹಲಿ ಇದನ್ನ ನಾವು ತಿಳಿಬೇಕಪ್ಪ. ಅವ್ರು ಏನಾದ್ರೂ ಸಹ ದೋಷ ಇತ್ತು ಅಂತಂದ್ರೆ ಶಿಲ್ಪಿಸಲಿದ್ದಾರೆ ಅಗ್ರ ಪೂಜೆಯನ್ನು ಸರ್ಪರಾಯರ ಸಭೆಯೊಳಗೆ ಉಬ್ಬಿದ ಮನದಿಂದ ಧರ್ಮಜ ಮಾಡುವನಿಗೆ ಕೊಬ್ಬಾದಿರಲೋ ಪರವಾಗಿ ಅಲ್ಲ. ಒಳ್ಳೆ ರಾಜಸೂಯಿಯಾಗಿ ಮಾಡುವಂತಹ ಕಾಲದಲ್ಲಿ ಧರ್ಮರಾಜ ಅವನನ್ನ ಉತ್ತಮ ಅಂತ ಕರೆದು ಎಲ್ಲರ ಸಮ್ಮುಖದಲ್ಲಿ ಪೂಜೆಯನ್ನ ಮಾಡಿದ್ರಲ್ಲ ಅವನಲ್ಲಿ ಏನಾದ್ರೂ ದೋಷ ಇದ್ರೆ ಹಾಗೆ ಪೂಜೆ ಮಾಡ್ತಾರೇನು ಎಂಬುದಾಗಿ ತಾವು ಕೇಳ್ತಿದ್ದು. ಈ ರೀತಿಯೊಳಗೆ ಅನೇಕ ವಿಚಾರಗಳನ್ನ ದೋಷಗಳು ಕಂತೆ ಕಂಡು ಬಂದರೂ ದೋಷಗಳಲ್ಲ ಎಂಬತಕ್ಕಂಥ ವಿಚಾರಗಳನ್ನ ತಾವು ತಿಳಿಸ್ತಕ್ಕಂಥವರಾಗುತ್ತಾರೆ. ಇದೆಲ್ಲ ಆದ ಮೇಲೆ ಕೊನೆಯೊಳಗೆ ತಾವು ಹೇಳಿಕೊಂಡು ಬರ್ತಕ್ಕಂಥ ಕಾಲದಲ್ಲಿ ಆ ಭಗವಂತ ಎಲ್ಲೆಲ್ಲಿ ಇದ್ದ ಹೇಗೆ ಬಂದ ಎಂಬತಕ್ಕಂಥ ವಿಚಾರವನ್ನು ಹೇಳ್ತಕ್ಕಂತಹ ಕಾಲದಲ್ಲಿ ಬೊಮ್ಮನಾಲಯದಲ್ಲಿ ರಂಗಪೀಠದ ಕುಳಿತು ಒಮ್ಮನದಿ ನೇಹಾವ ಮಾಡುವ ನಿರ್ಮಲ ಪೂಜೆಯ ಕೈಗೊಂಬ ಶ್ರೀಕೃಷ್ಣ ನಮ್ಮ ಮೂರ್ತಿ ಹಸಿರೆ ಬ ಮುಖ್ಯ ಪ್ರಾಣನ ಮನೆಯಲ್ಲಿ ಭಾರತೀ ದೇವಿ ಆಡಳಿತಕ್ಕೆ ಬಡಿಸಿದ ರಸಾಯನವ ಇದನ್ನ ನಾವು ಓದ್ಕೊಂಡು ಹೋದಾಗ ಯಾವ ಯಾವ ಪದಾರ್ಥಗಳಿಗೆ ಯಾರ್ಯಾರು ಅಭಿಮಾನಿಗಳು ಆ ನೈವೇದ್ಯ ಪ್ರಕರಣ ಅನ್ನೋದು ಬರುತ್ತೆ. ಪಾಯಸಂ ಭಾರತೀ ಕುರಿಯಾ ಹೇಳ್ತಿದ್ದೀವಲ್ಲ ನಾವು ಆ ರೀತಿಯೊಳಗಿರ್ತಕ್ಕಂಥದ್ದು ಮುಖ್ಯ ಪ್ರಾಣ ದೇವರ ಮನೆಯಲ್ಲಿ ಭಾರತೀ ದೇವಿ ಬಡಿಸಿದ ರಸಾಯನವ ಅದಕ್ಕೋಸ್ಕರ ತಾವು ಹೇಳಿದ್ರು ಸಕ್ಕರೆ ಗೂಡಿದ ಪಾಯಸ ಸವಿಯುವ ರಕ್ತ ಕಾವೇರಿಯ ಹತ್ತಿಗೆಲ್ಲ ರುದ್ರಾಣಿ ದೇವಿ ಪಾರ್ವತಿ ದೇವಿ ಹುಲಿಗೆ ಅಭಿಮಾನಿ ಕಲಸಂಗಳಿಗೆ ಅಭಿಮಾನಿ ಅಲ್ಲ. ಅದಕ್ಕೆ ರುದ್ರನ ಮನೆಯಲ್ಲಿ ರುದ್ರಾಣಿ ದೇವಿಯನ್ನು ಭದ್ರ ಮಂಟಪದಲ್ಲಿ ಕುಳ್ಳಿರಿಸಿ ಸ್ವಾಧ್ವನ್ನಗಳ ಬಿಡಿಸಲು ಕೈಗೊಂಡ ಮುದ್ದು ನರಸಿಂಹ ಹತ್ತಿಗೆ ಬಾರ ರುದ್ರದೇವರ ಒಂದು ಉಪಾಸನಾ ಮೂರ್ತಿ ನರಸಿಂಹ ದೇವರು ಎಂಬತಕ್ಕಂಥದ್ದು ಇರ್ತಕ್ಕಂಥದ್ದು. ಆ ನರಸಿಂಹ ದೇವರು ಉಗ್ರ ಅಂತ ತಿಳ್ಕೋಬೇಡ್ರಿ. ಉಗ್ರ ಯಾರಿಗೆ? ಹಿರಣ್ಯಕಶ್ಯಪುವಿಗೆ. ಹಿರಣ್ಯಕಶ್ಯಪುವಿನಂತೆ ಇರುವವರಿಗೆ ಹಿರಣ್ಯ ಅಂದ್ರೇನು? ಲೌಕಿಕವಾಗಿರ್ತಕ್ಕಂಥ ಅಪೇಕ್ಷೆಗಳು ವಿಷಯ ಭೋಗಗಳು ಅದರ ಮೇಲೆ ಯಾರಿಗೆ ಕಣ್ಣಿರ್ತದೋ ಅವರು ಹಿರಣ್ಯಾಕ್ತರು. ಅದರ ಮೇಲೆ ಯಾರಿಗೆ ಭೋಗದ ಮೇಲೆ ಹೆಚ್ಚು ಆಸಕ್ತಿ ತೋರ್ತಾರೆ ಅವರು ಹಿರಣ್ಯಕಶ್ಯಪುಗಳು. ಅಂಥವರಿಗೆ ನಾನು ಉಗ್ರ, ಆದರೆ ಪ್ರಹ್ಲಾದನಂತವರಿಗೆ ನಾನು ಮುದ್ದು ನರಸಿಂಹ ಎಂಬತಕ್ಕಂಥ ವಿಚಾರವನ್ನ ರಾಜರು ತಿಳಿಸ್ತಾರೆ. ಹಾಗೆ ಇರ್ತಕ್ಕಂತಹ ಅವನನ್ನ ಅನೇಕ ರೀತಿಯಲ್ಲಿ ಕರೀತಾರೆ. ನಿಮ್ಮಣ್ಣನ ಮನೆಯ ಸುಧರ್ಮನ ಸಭೆಯಲ್ಲಿ ಉಮೆಯ ಅರಸ ನೆನೆಸಿದ ಧರ್ಮ ರಕ್ಷಕ ಎನ್ನುವ ಕೃಷ್ಣ ಕೃಪೆಯಿಂದ ಪರಮ ಮೂರ್ತಿ ಕಥೆಗೆ ಬಾರೋ ಎಂಬುದಾಗಿ ಹೇಳ್ತಾ ಇಂದ್ರದೇವರ ಸಭೆಯಲ್ಲಿ ಎಲ್ಲ ಒಂದು ಸಭೆಯಲ್ಲಿ ಭಗವಂತ ಪೂಜೆ ಮಾಡತಕ್ಕಂಥವನಾಗಿದ್ದಾನೆ ಅನ್ನೋ ವಿಚಾರವನ್ನು ತಾವು ಹೇಳ್ತಾ ಮುಂದೆ ತಾವು ಹೇಳ್ತಾರೆ. ಆ ಕಡಿತ ಇರತಕ್ಕಂಥ ಕಾಲದಲ್ಲಿ ಧನ್ವಂತರಿ ನಾಮಕ ಭಗವಂತ ತಾನು ಬಂದು ಅಮೃತವನ್ನ ತಾನು ತಂದು ಕೊಡ್ತಾನಪ್ಪ ಎಂಬತಕ್ಕಂತ ವಿಚಾರವನ್ನು ತಾವು ಹೇಳಿದ್ರು. ಅದಕ್ಕಿಂತ ಮುಂಚಿತವಾಗಿ ಸಾಕ್ಷಾತ್ ಆ ಲಕ್ಷ್ಮೀ ದೇವಿ ಪರಮಾತ್ಮನ ಎದುರಿಗೆ ಹೋಗಿ ನಿಂತುಕೊಂಡ್ಲು. ಪರಮಾತ್ಮ ಅಷ್ಟು ತ್ರಿವಿಕ್ರಮ ರೂಪದಿಂದ ಇದ್ದಾನೆ. ಸಾಧಿರಾಜರಿಗೆ ಏನ್ ಹೇಳಿದ್ರು, ತ್ರಿವಿಕ್ರಮ ದೇವರ ಕಲ್ಯಾಣ ಮಾಡಬಾರದು ಎಂದು ಸೂಚನೆ ಆಯಿತು. ತ್ರಿವಿಕ್ರಮ ರೂಪ ಭಗವಂತ ನಿಂತಿದ್ದಾನೆ. ಲಕ್ಷ್ಮೀದೇವಿ ಹೀಗೆ ಎದುರು ನಿಂತ್ಕೊಂಡಂತೆ ಮೊದಲೇ ಕಾಂತಿಯಿಂದ ಇರ್ತಕ್ಕಂಥವಳು ಲಕ್ಷ್ಮೀದೇವಿ. ಅದರ ಮೇಲೆ ಒಳ್ಳೆ ಹಿಂಗೆ ಇಲ್ಲಿ ಲೈಟ್ ಸರ್ಪ್ರೈಸ್ ಬಿಟ್ಟರೆ ಹೆಂಗ್ ಕಾಣಿಸ್ತಾ ಹಾಗೆ ಆ ಭಗವಂತ ಮೊದಲೇ ಕಾಂತಿ ಪುರುಷ. ಲಕ್ಷ್ಮೀದೇವಿ ಮುಖ ಅನ್ನೋದು ಒಂದು ಬೆಳ್ಳಿ ತಟ್ಟೆ, ಎರಡು ನೀಲಾಂಜನಗಳು ಹಚ್ಚಿಟ್ಟಿದ್ದಾರೆ. ಒಂದು ಸರ್ತಿ ಲಕ್ಷ್ಮೀದೇವಿ ಆಪಾದ ಮಾಡಬೇಡಿ ಅಂತ ಭಗವಂತನನ್ನು ಹೀಗೆ ನೋಡಿದರೆ ಆರತಿ ಮಾಡದಂತೆ ಕಾಣ್ತಾ ಇದ್ದಂತೆ. ಇಂದಿರಾ ಚಂಚಲ ಆ ಪಾಂಗನಿ ರಾಜಿತಂ ಮಂದರೋದ್ಧಾರಿ ವೃತ್ತೋದ್ಭುಜ ಭೋಗಿನಂ ಅಂತಾರೆ. ಇಂತಹ ಲಕ್ಷ್ಮೀದೇವಿಯನ್ನ ಆ ಭಗವಂತನ ಸನಿಹದಲ್ಲಿ ತಾನು ನಿಂತುಕೊಂಡು ತಾನು ಏನ್ ಮಾಡ್ತಾ ಇದ್ದಾಳೆ, ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀನಾರಿ ತನ್ನ ಕರದಲ್ಲಿ ಇಟ್ಟುಕೊಂಡು ಎಂದೆಂದು ಬಾಡದಂತ ಕುಸುಮಗಳು ಅದನ್ನ ಕಂಬು ಕಂಠದ ತ್ರಿವಿಕ್ರಮರಾಯನ ಕೊರಳಿನ ಮೇಲಿಟ್ಟು ನಮಿಸಿದಳು ಅಂತಾನೆ. ಆಮೇಲೆ ವರುಣದೇವ ಅಂದ್ರೆ ಲಕ್ಷ್ಮೀದೇವಿ ಅಪ್ಪ ಅಂತ ಕರೆಸಿಕೊಂಡವ ಅಷ್ಟೇ. ಅವನನ್ನ ಅನೇಕ ರೀತಿಯಲ್ಲಿ ಕರೆಯತಕ್ಕಂಥದ್ದು, ಲಗ್ನವನ್ನ ತಾನು ಮಾಡಿಕೊಡ್ತಕ್ಕಂಥದ್ದು, ಈ ವಿಚಾರಗಳನ್ನೆಲ್ಲ ತಾವು ಹೇಳ್ತಾ ಇಂಥ ಲಗ್ನದಲ್ಲಿ ಊಟಕ್ಕೆ ಏನು ಮಾಡಬೇಕು ಅಂದಾಗ ಸಮುದ್ರ ಅದು ಎಲ್ಲಿ ನಿಮ್ಗೆ ಒಣಗಿದ ಸೌದೆ ಸಿಗುತ್ತೆ, ಎಲ್ಲಿ ಅಡುಗೆ ಮಾಡಕ್ಕಾಗುತ್ತೆ. ಅದಕ್ಕೋಸ್ಕರವಾಗಿ ತಾವೇನ್ ಮಾಡಿದ್ರು ಅಂತಂದ್ರೆ ಆ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಕೊಬ್ಬಿದ ಖಳ ರೋಡಿಸಿ ಅಮೃತಾನ್ನ ಊಟಕ್ಕೆ ಉಬ್ಬಿದ ಹರುಷಾದಿ ಉಣಿಸಲು, ಉಬ್ಬಿದ ಹರುಷಾದಿ ಉಣಿಸಬೇಕೆಂದು ತಿಂದು ಸರ್ವರಿಗಡೆಯ ಮಾಡಿದ ಪ್ರಯತ್ನ ಪಡ್ತಾ ಇದ್ದಾನ ಅವನು. ಆದ್ರೆ ಇದಾಗೋದಿಲ್ಲ ಅಂತ ಹೇಳಿ ಮಾವನ ಮನೆಯಲ್ಲಿ ದೇವರಿಗೆ ಔತಾನ ದಾನವರು ಕೆಡಿಸದೆ ಬಿಡರೆಂದು, ದಾನವರು ಕೆಡಿಸದೆ ಬಿಡರೆಂದು ಧನ್ವಂತರಿ ನಾಮಕನಾಗಿ ಅಮೃತವನ್ನು ತಂದ ಭಗವಂತ ಮೋಹಿನಿ ರೂಪವನ್ನು ಧಾರಣೆಯಿಂದ ಮಾಡಿಕೊಂಡ. ದೇವ ಸ್ತ್ರೀವೇಷವ ಧರಿಸಿದ, ಪಕ್ಕದಲ್ಲಿ ಲಕ್ಷ್ಮೀ ದೇವಿ ಕೂತಿದ್ದು, ಈಗ ತಾನೇ ಮಾಲೆ ಹಾಕಿದೆ. ಈಗ ಹಿಂಗ್ ನೋಡಿದ್ರೆ ಅವನೇ ಹೆಣ್ಣ ಕೂತ್ಬಿಟ್ಟಿದ್ದಾನೆ. ತನ್ನ ಸೌಂದರ್ಯದಿಂದ ಉನ್ನತಮಯವಾದ ಲಾವಣ್ಯದಿಂದ ಮೆರವ ನಿಜ ಪತಿಯ ಹೆಣ್ಣು ರೂಪವ ಕಂಡು ಕನ್ಯೆ ಮಹಾಲಕ್ಷ್ಮಿ ಇವರಿಗೆ ಅನ್ಯರೇಕೆಂದು ಮೆರಗಾದಳು. ನಾನೇ ಯಾಕೆ ಮಾಲೆ ಹಾಕಬೇಕಾಗಿತ್ತು ಎಂಬುದಾಗಿ ಅಂತಹ ಸುಂದರವಾದ ರೂಪ ನಮ್ಮ ಭಗವಂತನದು. ಆಮೇಲೆ ತಾವು ಲಗ್ನ ಮಾಡಿಕೊಳ್ತಕ್ಕಂಥ ವಿಚಾರಗಳನ್ನು ತಾವು ಹೇಳುತ್ತಾರೆ. ಆಮೇಲೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಏನೇನು ಉಡುಗೊರೆಗಳನ್ನು ಕೊಟ್ಟರು ಅನ್ನೋ ವಿಚಾರಗಳನ್ನು ಹೇಳ್ತಾರೆ. ಅವರೆಲ್ಲ ದೇವತೆಗಳ ಉಡುಗೊರೆ ಕೊಟ್ಟಿದ್ದು ಏನದು? ಸತ್ಯಲೋಕದ ಬೊಮ್ಮ ದೋಸ್ತು ಭಾರತ ವೆಚ್ಚ ಮುಕ್ತಾಸುರನು ಮುದಲಿಂದ ಇವೆಲ್ಲ ಹೇಳ್ತಾರಲ್ಲ, ಎಲ್ಲವೂ ಹರಿಯದೆ ಹರಿಯ ಕರುಣ ದೊರಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರು ಎಂಬಂತೆ ಸಮರ್ಪಣೆ ಮಾಡಿದ್ದಾರೆ. ಈ ಉಡುಗೊರೆಗಳಿಂದ ಭಗವಂತನಿಗೆ ಆಗಬೇಕಾದದ್ದು ಏನು ಇಲ್ಲ, ಹಾಗಾದ್ರೆ ಇದನ್ನು ಯಾಕೆ ಮಾಡಿಕೊಂಡ್ರು ಎಂಬುದಾಗಿ ಹೇಳಿದ್ರೆ, ಉನ್ನತ ನವರತ್ನಮಯವಾದ ಅರಮನೆಯ ಚೆನ್ನೇಮಗಳಿಂದ ವಿರಚಿಸಿ ತನ್ನ ಅಳಿಯಲ್ಲಿ ಸ್ಥಿರವಾಗಿ ಮಾಡಿಕೊಟ್ಟು ಇನ್ನೊಂದು ಕಡೆ ಅಡಿಯಿಡದಂತೆ ಸಮುದ್ರನಾಗಿ ಹೇಳಿದಂತೆ, ಮೊದಲು ಮಾಡ್ಕೊಂಡು ಮಗನ ಕರ್ಕೊಂಡು ಹೋಗ್ಬಿಡಪ್ಪ, ಈ ನಮ್ಮಲ್ಲಿ ಮನೆ ಅಳಿಯನಾಗಿರುವಂತ ತನ್ನ ಸಮುದ್ರವನ್ನೇ ಮನೆಯನ್ನಾಗಿ ಮಾಡಿಕೊಟ್ಟು ಬಿಟ್ಟ, ಅಲ್ಲೇ ಆ ಸಮುದ್ರದಲ್ಲೇ ಮಲಗಿ ಬಿಟ್ಟಿದ್ದಾನೆ ನಮ್ಮ ಶ್ರೀಹರಿ ಎಂಬತಕ್ಕಂಥ ವಿಚಾರವನ್ನು ಹೇಳುತ್ತಾ, ಹಯವದನ ತನ್ನ ಪ್ರಿಯವಾದ ಲಕ್ಷ್ಮಿಗೆ ದೈವಿಕ ಕ್ಷೀರ ಅಂಬುದಿಯಲ್ಲಿ, ದೈವಿಕ ಕ್ಷೀರ ಅಂಬುದಿಯಲ್ಲಿ ಶ್ರೀಕೃಷ್ಣ ದಯಲಿ ನಮ್ಮೆಲ್ಲರ ಸಲಹಾಲಿ. ಇಂಥ ಶ್ರೀಕೃಷ್ಣ ಅವನು ಸ್ತ್ರೀಯರಿಗೆ ಸರ್ವೋತ್ತಮ ಎಂಬತಕ್ಕಂಥ ವಿಚಾರ ತಿಳಿಸಬೇಕು ಅಂತ ಲಕ್ಷ್ಮೀದೇವಿ ಇಚ್ಛೆ ಇತ್ತು. ಆ ಇಚ್ಛೆಗೆ ಜಯವನ್ನು ತಂದು ಕೊಟ್ಟಿದ್ದಾನೆ ನಮ್ಮ ಸ್ವಾಮಿ ಎಂಬುದಾಗಿ ಹೇಳಿ, ಯಾಕೆ ಮಾಡಿದ್ರು ಇದನ್ನ ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳಿದರೆ, ತಾವು ಹೇಳ್ತಾ ಇದ್ದಾರೆ, ಯಾರ ಮನೆಯಲ್ಲಿ ಮದುವೆ ಆಗುತ್ತದೋ, ಮುಂಜಿ ಆಗುತ್ತೋ, ಕಲ್ಯಾಣಗಳಾಗುತ್ತೋ, ಅವರ ಮನೆಯಲ್ಲಿ ಈ ಒಂದು ಮದುವೆಯ ಮನೆಯಲ್ಲಿ ಈ ಪದವ ಪಾಡಿದ್ದಾರೆ. ಮಧುಮತ್ತು ಅಳಿಗೆ ಮುದಬಹುದು, ಮಧುಮನೆಗೆ ಓಲೆ ಭಾಗ್ಯ ದಿನದಿನಕ್ಕೆ ಹೆಚ್ಚುವುದು ಮದನ ನಯನ ಕೃಪೆಯಿಂದ ಎಂಬುದಾಗಿ ತಾವು ಹೇಳ್ತಾ ಇದ್ದಾರೆ. ನಮ್ಮದನ್ನು ಅನುಗ್ರಹ ಮಾಡಕ್ಕೋಸ್ಕರವಾಗಿ ಮಾಡಿಕೊಟ್ಟಿರತಕ್ಕಂಥ ಒಂದು ಕೃತಿ, ಅಪೂರ್ವವಾಗಿರ್ತಕ್ಕಂಥ ಕೃತಿ. ಇದು ಪ್ರಾಕೃತ ಭಾಷೆಯಲ್ಲಿ ಇರ್ತಕ್ಕಂಥದ್ದಾದರೂ ಸಹ ಒಂದು ಭಾಗವತದ ಒಂದು ವ್ಯಾಖ್ಯಾನ ಅಂತ ಹೇಳಬೇಕು. ಶ್ರೀಮದ್ ಭಾಗವತದಲ್ಲಿ ಬರ್ತಕ್ಕಂಥ ಮೂರೇ ಮೂರು ಶ್ಲೋಕಗಳನ್ನ 113 ಪದ್ಯಗಳನ್ನಾಗಿ ಮಾಡಿರ್ತಕ್ಕಂಥ ಮಹಾನುಭಾವರು ವಾದಿರಾಜ ತೀರ್ಥ ಶ್ರೀಪಾದಗಳು ಲಕ್ಷ್ಮೀ ಶಿವಮಾನ ಹಾಡನ್ನು ಮಾಡಿ ಪಂಡಿತರು ಪಾಮರರು ಎಲ್ಲರೂ ಹೇಳಿಕೊಳ್ಳಿ, ಇದನ್ನ ಹೆಣ್ಣು ಮಕ್ಕಳು ಸಹ ನಿತ್ಯ ಹೇಳಿಕೊಳ್ಳಿ ಎಂಬತಕ್ಕಂಥ ವಿಚಾರದಲ್ಲಿ ಇದರಿಂದ ಏನಾಗುತ್ತೆ, ಭಾಗವತದ ಎಲ್ಲ ಸ್ಮರಣೆ ನಮಗೆ ಬರುತ್ತೆ ಎಂಬುದಾಗಿ ಮಾಡಿದ್ದಾರೆ. ಇಂಥ 10 ಹಲವಾರು ಕೃತಿಗಳನ್ನ ಸಂಸ್ಕೃತದಲ್ಲೂ ಮಾಡಿದ್ದಾರೆ, ಕನ್ನಡದಲ್ಲೂ ಮಾಡಿದ್ದಾರೆ ವ್ಯಾಜರಾದರು ಎಂಬತಕ್ಕಂಥ ವಿಚಾರವನ್ನ ನಿನ್ನೆ ಪ್ರಾರಂಭ ಮಾಡಿದ್ದನ್ನ ಇವತ್ತು ಶ್ರೀ ಶ್ರೀಪಾದಂಗಳವರ ಅಂತರ್ಯಾಮಿಯಾಗಿರ್ತಕ್ಕಂಥ ವಿಠಲ ದೇವರಲ್ಲಿ ಎರಡು ನುಡುಕುಟುಂಬಗಳನ್ನ ಸಮರ್ಪಣೆಯನ್ನ ಪುರಂದರದಾಸರ ಆರಾಧನೆಯ ಸಂದರ್ಭದಲ್ಲಿ ಎರಡು ನುಡುಕುಟುಂಬಗಳನ್ನ ಸಮರ್ಪಣೆಯನ್ನು ನಾನು ಮಾಡ್ತಾ ಇದ್ದೇನೆ. ಮುಂದೆ
ರಾಧಾಕೃಷ್ಣಾಚಾರ್ಯ ಒಂದು ಹತ್ತು ನಿಮಿಷದ ಕಾಲ ಬಾಂಬೆ ವಿದ್ಯಾಪೀಠದಲ್ಲಿ ಅಧ್ಯಯನವನ್ನ ಮಾಡಿಕೊಂಡು ವಿದ್ಯಾ ಸಮಾಜ ಅವರ ಶಿಷ್ಯರಾಗಿ ಸುಧಾಮಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥವರು ಅವರಿಂದ ಕೆಲವು ನಿಮಿಷಗಳ ಕಾಲ ಈ ಉಪನ್ಯಾಸದಲ್ಲಿ